ಕ್ರಮವನ್ನು ಹೇಳಿದರು. ಪ್ರಾಯ ಸ್ವರ್ಗಾಪವರ್ಗ ಯೋಗ್ಯೋ ಭವತಿ ಇತಿ ಪ್ರಜಾಪತಿ ಕರ್ಮ ವಚನ. ಯಾರು ಇಲ್ಲಿ ಹೇಳಿದಂಥ ರೀತಿಯಲ್ಲಿ ಹೋಮಾದಿಗಳನ್ನು ಮಾಡಿ ವಿದ್ಯುಕ್ತವಾದ ರೀತಿಯಲ್ಲಿ ಸಂತತಿಯನ್ನು ಪಡಿತಾರೋ ಅನೇನ ಉಪನಿಷದುಕ್ತ ವಿಧಾನೇನ ಜಾತಃ ಪುತ್ರ. ಈ ರೀತಿಯಾದ ವಿದ್ಯುಕ್ತ ರೀತಿಯಲ್ಲಿ ಹುಟ್ಟತಕ್ಕಂಥ ಪುತ್ರ ಪ್ರಾಯ ಸಾಮಾನ್ಯವಾಗಿ ಸ್ವರ್ಗಾಪವರ್ಗ ಯೋಗ್ಯೋ ಭವತಿ. ಅವನು ಸ್ವರ್ಗ ಸಂಪಾದನೆ ಅರ್ಹನಾಗ್ತಾನೆ, ಮೋಕ್ಷ ಸಂಪಾದನೆ ಆಗ್ತಾರೆ. ಕಾಲ್ಫಾರ್ ಮಾಡಿ ಕಮಿಟಿ ಮಾಡಿ ಸೆಲೆಕ್ಷನ್ ಮಾಡಿ ಎಲ್ಲ ಮಾಡಿದರೆ ಜನರಲ್ಲಿ ಏನಾಗಿರ್ತಾನೆ, ಅವನು ಸರಿಯಾದ ರೀತಿಯಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿರ್ತಾನೆ. ಆ ಥರ ಒಳ್ಳೆ ಸಂತತಿ ಆಗಬೇಕಾದ್ರೆ ಈ ಕ್ರಮದಲ್ಲಿ ಪಡಿಬೇಕು. ಯಥೋ ಪರಿಷದಂ ಜಾತೋ ಯೋಗ್ಯ ಸ್ವರ್ಗಾಪವರ್ಗಯೋ ಭವೇದ್ಯದಿ ಮನಃ ಪಿತ್ರೋ ವಿಷ್ಣೋ ನಾನ್ಯತ್ರ ಗಚ್ಚತಿ ನ ಕುರ್ಯಾದ್ಯದಿ ಕರ್ಮೈ ತನ್ಮನಃ ಪಿತ್ರೋಸ್ತು ವಿಷ್ಣುಗಂ ದೃಷ್ಟಸಾಮರ್ಥ್ಯಹೀನಶ್ಚ ಮೋಕ್ಷಯೋಗ್ಯ ಸ್ಥಿರಂ ಯದಿ ದೃಷ್ಟಸಾಮರ್ಥ್ಯವಾಭಿಶ್ಚಾತ್ಮಾಜ್ಞಾದ್ಯೈ ಕಾರಣೈ ಕ್ವಚಿತ್ ವಿಶೇಷ ಕಾರಣಾಭಾವೇ ಯಥೋಕ್ತಂ ನಾನ್ಯಥಾ ಭವೇತ್ ಇತಿ ಚ. ಯಥೋಪನಿಷದಂ ಜಾತಃ ಯೋಗ್ಯಃ ಸ್ವರ್ಗಾಪವರ್ಗಯೋಃ. ಇಷ್ಟಕ್ಕೆ ಆಧಾರ ಕೊಡ್ತಾರೆ. ಯಥಾ ಉಪನಿಷದಂ ಜಾತಃ, ಉಪನಿಷತ್ತಿಗೆ ಅನುಗುಣವಾಗಿ ಹುಟ್ಟಿದಂಥ ಮಗ ಸ್ವರ್ಗಾಪವರ್ಗಯೋಃ ಯೋಗ್ಯಃ ಭವೇತ್ ಇತಿ ಮನಃ ಪಿತ್ರೋ ವಿಷ್ಣು ನಾನ್ಯತ್ರ ಗಚ್ಚತಿ. ಆದರೆ ಒಂದು ವಿಶೇಷ, ಇದನ್ನು ಮೆಕ್ಯಾನಿಕಲಿ ಮಾಡಿ ಪ್ರಯೋಜನ ಇಲ್ಲ, ವಿಷ್ಣುವಿನ ಮನಸ್ಸಿಟ್ಟು ಮಾಡಬೇಕು. ಪ್ರವಣಂ ಕುರು ಮಾನಸ ಮೀಶ ಪದೇ, ಆ ರೀತಿ ಮಾಡಿದರೆ ಫಲ ಕೊಟ್ಟೇ ಕೊಡುತ್ತೆ. ನ ಕುರಿಯಾದ್ಯದಿ ಕರ್ಮೈ ತನ್ಮನಃ ಪಿತ್ರೋಸ್ತು ವಿಷ್ಣುಗಂ ದುಷ್ಟ ಸಾಮರ್ಥ್ಯಹೀನಶ್ಚ ಮೋಕ್ಷಯೋಗ್ಯ ಸ್ಥಿರಂ ಯದಿ. ಆ ರೀತಿ ಮಾಡದೆ ಹೋದರೆ ಮಾತ್ರ ಪ್ರಯೋಜನಕ್ಕೆ ಬರೋದಿಲ್ಲ. ದುಷ್ಟ ಸಾಮರ್ಥ್ಯಹೀನಶ್ಚ ಮೋಕ್ಷಯೋಗ್ಯ ಸ್ಥಿರಂ ಯದಿ. ಆದರೆ ಮೋಕ್ಷಯೋಗ್ಯನ ಮುಕ್ತಿಯೋಗ್ಯನಾಗಿದ್ದರೆ ದುಷ್ಟ ಸಾಮರ್ಥ್ಯ ವಾಂಶ್ಚ ಸ್ಯಾತ್ ಆಜ್ಞಾದ್ಯೈಹಿ ಕಾರಣೈ ಕ್ವಚಿತ್. ಮುಕ್ತಿಯೋಗ್ಯ ಜೀವ ಎಲ್ಲಿ ಹುಟ್ಟಿದ್ರು ಸರಿಯಾಗಿ ಹುಟ್ಟುತ್ತಾರೆ. ಆದರೆ ಈ ರೀತಿ ಮಾಡಿದಾಗ ಮಾತ್ರ ಏನಾಗುತ್ತೆ ಅಂದರೆ ಅವರಿಗೆ ಬಲ ಕೊಟ್ಟಾಗುತ್ತೆ. ಒಳ್ಳೆ ವ್ಯಕ್ತಿಗೆ ಒಳ್ಳೆ ಪುಸ್ತಕ ಇತ್ಯಾದಿ ಸಿಗ್ರಹ ಪ್ರಯೋಜನ ಪಡ್ಕೋತಾನೆ, ಹಾಗೆ ಪ್ರಯೋಜನ ಸಿಕ್ಕೇ ಸಿಗುತ್ತೆ. ವಿಶೇಷ ಕಾರಣಾಭಾವಿ, ಅನ್ಯಥಾ ಕಾರಣ ಇಲ್ಲದೆ ಹೋದರೆ ಹೀಗಾಗೋದಕ್ಕೆ ನಿಶ್ಚಿತ. ಯಾವುದೋ ಒಂದು ಪ್ರಾರಬ್ಧಾದಿಗಳು ಅಡ್ಡ ಬಂದರೆ ಮಾತ್ರ ಇಂಥ ಇಷ್ಟೆಲ್ಲ ಮಾಡಿದರೂ ಕೂಡ ಅಯೋಗ್ಯ ಪುತ್ರ ಹುಟ್ಟಬಹುದು. ಇಲ್ಲದೆ ಹೋದರೆ ಸಾಮಾನ್ಯವಾಗಿ ಎಂಥ ಮಕ್ಕಳು ಹುಡ್ತಾರೆ, ಒಳ್ಳೆಯವರೇ ಹುಡ್ತಾರೆ ಅಂತೇಳಿ. ಆದ್ದರಿಂದ ಉಪನಿಷತ್ತಿನ ವಿದ್ಯೆಯಿಂದ ಇಲ್ಲಿಯ ಉಪಾಸನೆಯ ಕ್ರಮದಲ್ಲಿ ಪಡಿಬೇಕಾದ ಸಂತತಿಯನ್ನು ಬಹಳ ವಿಹಿತ ಅಂತ ಅರ್ಥ. ನಾರಾಯಣೋ ದ್ವಿಶಬ್ದೋಕ್ತಃ ಸರ್ವದಾ ದ್ಯುತಿ ಹೇತಿ ತಾಲೆ ಹೇಳಿದರು. ದ್ಯೂ ಪರ್ಜನ್ಯ ಇತ್ಯಾದಿ ಐದರಲ್ಲಿ ಐದು ರೂಪದ ಪರಮಾತ್ಮ ಇದ್ದಾರೆ ಅಂತ ಹೇಳಿದ್ರಲ್ಲ, ದ್ಯೂ ಶಬ್ದವಾಚ್ಯನಾಗಿ ನಾರಾಯಣ ಇದ್ದಾನೆ. ದ್ಯೂ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಹೇಗಾಗುತ್ತೆ ಅಂದರೆ ಸರ್ವದಾ ದ್ಯುತಿ ಹೇತುತಃ, ಎಲ್ಲದಕ್ಕೂ ಕಾಂತಿಪ್ರದರಾದ್ದರಿಂದ ನಾರಾಯಣನಿಗೆ ದ್ಯೂ ಅಂತ ಹೆಸರು. ದ್ಯೂ ಅಂದರೆ ಕಾಂತಿ, ಕಾಂತಿಪ್ರದನಾಗಿರೋದರಿಂದ ದೇವರಿಗೆ ದ್ಯೂ ಅಂತ ಹೆಸರಿದೆ. ಸರ್ವಶಬ್ದವಾಚ್ಯತ್ವಕ್ಕೆ ನಿದರ್ಶನ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಉಪಯುಕ್ತವಾದ ಮಾತುಗಳು. ವಾಸುದೇವಸ್ತು ಪರ್ಜನ್ಯ ಪರಂ ಸಜ್ಜನ ಯೋಗ್ಯತ ಸಜ್ಜನ ಏದ್ಯತಃ. ಇನ್ನು ಪರಮಾತ್ಮನ ಪರ್ಜನ್ಯ ಅಂತ ಹೆಸರು, ವಾಸುದೇವ ರೂಪಕ್ಕೆ ಪರ್ಜನ್ಯ ಅಂತ ಕರೀತಾರೆ. ಅದಕ್ಕೆ ಪರಂ ಸಂಜನ ಏದ್ಯತಃ ಪರಜನ್ಯ ಪರ್ಜನ್ಯ ಪರಂ ಸಂಜನ ಏದ್ಯತಃ. ಬೇರೆ ವಸ್ತುಗಳನ್ನು ಸೃಷ್ಟಿ ಎಲ್ಲವನ್ನು ಮಾಡೋದ್ರಿಂದ ವಾಸುದೇವ ರೂಪಕ್ಕೆ ಪರ್ಜನ್ಯ ಅಂತ ಹೆಸರಿದೆ. ಸಂಕರ್ಷಣಸ್ತು ಪೃಥಿವಿ ಪ್ರಥಿತತ್ವಾತ್ ಸದೈವ ಹಿ, ಪೃಥ್ವಿ ಶಬ್ದವಾಚ್ಯರಾಗಿ ಸಂಕರ್ಷಣ ರೂಪಿ ಪರಮಾತ್ಮ ಇದ್ದಾನೆ. ಪೃಥ್ವಿಯನ್ನ ಪದಕ್ಕೆ ಸಂಕರ್ಷಣ ಅಂತ ಅರ್ಥ ಹೇಗೆ ಬರುತ್ತೆ ಅಂದರೆ ಪ್ರಥಿತತ್ವಾತ್ ಸದೈವ ಪ್ರಥಿತ ಪ್ರಸಿದ್ಧ ಅಂತ ಅರ್ಥ. ಪ್ರಸಿದ್ಧ ಅಂತ ಒಂದರ್ಥ, ವ್ಯಾಪ್ತ ಅಂತ ಇನ್ನೊಂದು ಅರ್ಥ. ವಿಶೇಷ ವ್ಯಾಪ್ತನಾಗಿರೋದ್ರಿಂದ ಮತ್ತು ಪ್ರಸಿದ್ಧನಾಗಿರೋದ್ರಿಂದ ಪೃಥ್ವಿ ಶಬ್ದವಾಚ್ಯರಾಗಿ ಸಂಕರ್ಷಣ ಇದ್ದಾನೆ. ನಾರಾಯಣ ವಾಸುದೇವ ಸಂಕರ್ಷಣ. ಪ್ರದ್ಯುಮ್ನಃ ಪುರುಷೇತ್ಯುಕ್ತ ಪೂರಯೇತ್ ಸ ಜಗದ್ಯತಃ ಪುರುಷ, ಅದು ಪ್ರದ್ಯುಮ್ನ. ಯಾತಕ್ಕೆ ಜಗ ಪೂರಯೇತ್ ಇತಿ ಪುರುಷ, ಪೂರಯೇತ್ ಜಗತ್ತನ್ನು ಸೃಷ್ಟ್ಯಾದಿಗಳಿಂದ ತುಂಬಿಸ್ತಾನಾದ್ದರಿಂದ ಸೃಷ್ಟಿ ಮಾಡೋ ರೂಪ ಪ್ರದ್ಯುಮ್ನಾದ್ದರಿಂದ ಪುರುಷ ಪುರುಷಾಧ್ಯಸರ. ಅದಕ್ಕೆ ನಾಲ್ಕಾಯಿತು. ಐದನೇದು ಸ್ತ್ರೀ ಶಬ್ದ, ಕೊನೆಯದು ಸ್ತ್ರೀ. ಸ್ತ್ರೀ ಶಬ್ದೋಕ್ತೋ ನಿರುದ್ಧ ಸ್ಯಾತ್ ಸಹಿತ ಸ್ತ್ರೀಷು ಯತ್ ಸದಾ, ಸ್ತ್ರೀಯಲ್ಲಿ ಸನ್ನಿಧಾನವನ್ನು ಇಟ್ಟು ಸೃಷ್ಟಿ ಕಾರ್ಯವನ್ನು ಮಾಡ್ತಾನಾದ್ದರಿಂದ ಸ್ತ್ರೀ ಶಬ್ದ ವಾಚ್ಯರಾಗಿ ಅನಿರುದ್ಧ ಇದ್ದಾನೆ. ಅನಿರುದ್ಧೋ ಹಿ ವೇದೇಶು ಸರ್ವದಾ ತ್ರಿಷು ಸಂಸ್ಥಿತ ದ್ಯುವಾದಿಷು ಪ್ರಸಿದ್ಧೇಶು ತತ್ಸಂಬಂಧ ದ್ಯುವಾದಿಕ ಶಬ್ದೋ ಭವೇತ್ ಅನಿರುದ್ಧೋ ಹಿ ವೇದೇಶು. ಈ ರೀತಿಯಲ್ಲಿ ವೇದಗಳಲ್ಲಿ ಪರಮಾತ್ಮ ಸರ್ವದಾ ಈ ರೀತಿ ವಾಚ್ಯರಾಗಿದ್ದಾನೆ. ದ್ಯೂ ಮೊದಲಾದವಗಳಲ್ಲಿ ಪ್ರಸಿದ್ಧವಾದ ದ್ಯೂ ಮೊದಲಾದವಗಳಲ್ಲಿ ಪರಮಾತ್ಮ ದ್ಯುವಾದಿಕ ದ್ಯೂ ಮೊದಲಾದ ಶಬ್ದ ವಾಚ್ಯನಾಗಿ ತತ್ಸಂಬಂಧಾತ್ ಅವುಗಳನ್ನು ನೆಲೆಸಿದ್ದು ಶಬ್ದೋ ಭವೇತ್, ಆ ಶಬ್ದವಾಚ್ಯರಾಗಿದ್ದ ತತ್ತತ್ ಶಬ್ದವಾಚ್ಯರಾಗಿದ್ದಾರೆ. ತತ್ತತ್ ಶಬ್ದವಾಚ್ಯ, ತತ್ತದ್ ವಸ್ತುಗತ, ತತ್ತದ ಆಕಾರ, ತತ್ತದ್ ರೂಪ ಇತ್ಯಾದಿ ಅನೇಕ ವಿಷಯ ತಿಳ್ಕೊಂಡ್ರೆ ಸರಿ. ಶಬ್ದೋ ಭವೇತ್ ತಥಾ ಅಜ್ಞಾದಿಹಿ, ಮುಂದೆ ಅಗ್ನಿಶಬ್ದಕ್ಕೂ ವಿಷ್ಣು ಅಂತ ಹೆಸರು. ತಥಾ ಅಜ್ಞಾದಿಹಿ ಅದನಾತ್ ಪರಮೋ ಭವೇತ್, ಅದನಾತ್ ಅಗ್ನಿ, ಏನಾಗಿರೋ ತಿಂದು ಹಾಕಿಬಿಡುತ್ತೆ, ಅದಕ್ಕೆ ಅಗ್ನಿ ಅಂತ ಕರೀತಾರೆ. ಅದನಾತ್ ಪರಮಾತ್ಮ ಅತ್ತ ಚರಾಚರ ಗ್ರಹಣಾರ್ಥ, ಆದ್ದರಿಂದ ಮುಖ್ಯ ಅಗ್ನಿ ಯಾರು ಅಂದರೆ ನಾರಾಯಣನೇ. ಈ ಅಗ್ನಿಗೆ ಸುಡಶಕ್ತಿ ಕೊಟ್ಟಿರೋದು ಯಾರೋ, ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಯಿ ಮಾಮಕಂ, ಆದ್ದರಿಂದ ಮುಖ್ಯ ಅಗ್ನಿ ಶಬ್ದವಾಚ್ಯತ್ವ ನಾರಾಯಣನಿಗೇನೆ. ಅಂಗತ್ವೇ ನಾರ್ಯತೆಯೇ ಯಸ್ಮಾತ್ ಅಂಗಾರಸ್ತೇನ ಕೀರ್ತಿತಃ, ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಲ್ಲಿ ಮೂರು ಪ್ರಧಾನ ಐದು ಹೇಳಿಬಿಟ್ಟು ಅಲ್ಲಿ ಅಂಗಾರ ವಿದ್ಯುತ್ತು ಅಶನಿ ಮೊದಲಾದ ಅನೇಕ ಶಬ್ದ ಉಪಯೋಗಿಸಿದರು. ಈ ಐದು ಮಾತ್ರ ಅಲ್ಲ, ಪ್ರತಿಯೊಂದು ಶಬ್ದವು ವಿಷ್ಣುವಾಚಕ ಅಂತ ಹೇಳೋದಕ್ಕೆ ಅದಕ್ಕೆ ಬದ್ಧ ಹೇಳಿದರು ಅಗ್ನಿ ಶಬ್ದ ವಿಷ್ಣುವಾಚಕ ಅಂಗಾರಾಹ ಅಂತ ಬಂತು. ಅಂಗಾರ ಅಂದರೆ ವಿಷ್ಣು ಶಬ್ದ ವಿಷ್ಣುವಾಚಕ, ಯಾತಕ್ಕೆ ಅಂಗತ್ವೇನ ಅರ್ಯತೆ ಯಸ್ಮಾತ್, ಅರ್ಯತೆ ಅಂದರೆ ಜ್ಞಾಯತೆ, ಪರಮಾತ್ಮ ಎಲ್ಲದಕ್ಕೂ ಅಂಗ ಅಂತ ಹೇಳಿ ತಿಳಿಯಲು ಕೊಡೋದ್ರಿಂದ ಅವನಿಗೆ ಅಂಗಾರ ಅಂತ ಹೆಸರು. ಅಂಗ ಅರ, ಅಂಗ ಅಂಗಗಳು, ಅರ ಅಂದರೆ ಅರ್ಯತೆ, ಅಂಗಾರ ಅಂದರೆ ಅಂಗತ್ವೇನ ಅರ್ಯತೆ ಇತಿ ಅಂಗಾರಾಹ ತೇನ ಕೀರ್ತಿತಃ. ಅರ್ಚತ್ವಾತ್ ಅರ್ಚಿರುದ್ದಿಷ್ಟ, ಅರ್ಚಿಹಿ ಅಂದರೆ ಜ್ವಾಲೆ, ದೇವರಿಗೆ ಅರ್ಚ ಸದಾ ಪೂಜ್ಯರಾದ್ರಿಂದ ಅರ್ಚಿಹಿ ಅಂತ ಕರೀತಾರೆ. ಉದ್ದಿಷ್ಟೋ ವಿಷ್ಣು ವಿಶ್ವತ್ವಾತ್ ವಿಶ್ಫುಲಿಂಗಕ, ವಿಶ್ವತ್ವಾತ್ ಸರ್ವತ್ರ ಸರ್ವತೋಮುಖನಾದ್ದರಿಂದ ವಿಶ್ಫುಲಿಂಗ ಅಂತ ದೇವರಿಗೆ ಹೆಸರು. ವಿಶ್ಫುಲಿ ವಿಶ್ಫುಲಿಂಗ ವಿಶ್ವತ್ವ, ವಿಶ್ವತ್ವ ಅಂದ್ರೇನು, ನಾಲ್ಕು ದಿಕ್ಕಿಗೆ ಕೂಡ ವ್ಯಾಪಿಸಿರೋದು. ಸಮೇಧರಾಚ್ಯ ಸಮಿಧ ತತ್ರ ತತ್ರ ಸ್ಥಿತೋ ಹರಿಹಿ, ಸಮಿತ್ತುಗಳು ಅಂತ ಹೆಸರು. ಸಮಿತ್ತು ಅಂತ ದೇವರಿಗೆ ಯಾತಕ್ಕೆ ಹೆಸರು, ಸಮೇಧರಾತ್ ಸಮಿತ್, ಎಲ್ಲವನ್ನು ಕೂಡ ಅಭಿವೃದ್ಧಿಪಡಿಸು. ಸಮಿತ್ ಏನು ಮಾಡುತ್ತೆ, ಬೆಂಕಿನ ಪ್ರಜ್ವಲಿಸುತ್ತೆ, ಎಲ್ಲದನ್ನು ಅಭಿವೃದ್ಧಿಗೊಳಿಸೋದ್ರಿಂದ ದೇವರಿಗೆ ಸಮಿತ್ ಅಂತ ಹೆಸರಿದೆ. ಹೀಗೆ ತತ್ತತ್ ಶಬ್ದೈಹಿ ಸದಾ ವಾಚ್ಯ ಇತರೇತು ತದನ್ವಯ, ಹೀಗೆ ಎಲ್ಲ ಶಬ್ದಗಳಿಂದ ಸದಾ ಶ್ರೀಹರಿ ವಾಚ್ಯರಾಗಿದ್ದಾನೆ. ಇತರೆ ಅಜ್ಞಾದಿ ಇತರ ವಸ್ತುಗಳೆಲ್ಲ ತದನ್ವಯ, ಎಷ್ಟು ಬೇಕೋ ಅಷ್ಟೇ. ಆ ಲಿಮಿಟೆಡ್ ಸೆನ್ಸಲ್ಲಿ ಬೇರೆಯವರು ವಾಚ್ಯರಾದರೆ ಸರ್ವಶಬ್ದ ವಾಚ್ಯ, ಸರ್ವಶಬ್ದಗಳಿಂದ ಸರ್ವ ರೀತಿಯಲ್ಲೂ ಕೂಡ ಸರ್ವದಾ ವಾಚ್ಯರಾದವನು ಶ್ರೀಹರಿ. ಅಗ್ನಿಗೆ ಅಗ್ನಿಶಬ್ದ ವಾಚ್ಯತ್ವ ಅಷ್ಟೇ, ಹೆಚ್ಚಿಲ್ಲ. ಆದರೆ ಅಗ್ನಿಶಬ್ದ ವಾಚ್ಯ ನಾರಾಯಣನಿಗಿದೆ, ಮುಖ್ಯವಾಗಿ ನಾರಾಯಣನಿಗಿದೆ. ಅಗ್ನಿಗೆ ಸೂರ್ಯಶಬ್ದ ವಾಚ್ಯತ್ವ ಇಲ್ಲ, ಸೂರ್ಯಶಬ್ದ ವಾಚ್ಯ ಮತ್ತು ನಾರಾಯಣನಿಗಿದೆ. ಜಲಶಬ್ದ ವಾಚ್ಯತ್ವ ಅಗ್ನಿಗಿಲ್ಲ, ಅಪೋಸಿಟ್ ಎರಡು. ಆದರೆ ನಾರಾಯಣಿಗೆ ಅದೂ ಇದೆ. ದೇವರಿಗೆ ವಿಶಿಷ್ಟವಾದ ವೈಭವ ಇದೆ, ಉಳಿದವರಿಗೆ ತದನ್ವಯ ಎಷ್ಟೋ ಅಷ್ಟೇ. ಆದಿತ್ಯೋ ರಶ್ಮಿರಿತ್ಯಾದ್ಯಾಹ ಶಬ್ದಾಶ್ಚೈವ ಸೈವಂ ಅವಸ್ಥಿತಾಹ, ಇದೇ ರೀತಿಯೇ ಆದಿತ್ಯ ರಶ್ಮಿ ಇತ್ಯಾದಿ ಪದಗಳೆಲ್ಲ ಏವಂ ಅವಸ್ಥಿತಾಹ, ಇದೇ ರೀತಿಯಲ್ಲಿನೇ ನಿರ್ವಚನೆ ಮಾಡಿದಾಗ ವಿಷ್ಣುವಿನ ಗುಣವಾಚಕವಾಗಿ ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತಾ ಇವೆ. ಏಕೈಕಸ್ಮಿನ್ ಪಂಚಭೇದಾಹ ಅರ್ಚಿರಾದಿ ವಿಭಾಗತಃ, ಐದಿವೆ ಈಗ, ಆದರೆ ಒಂದೊಂದರಲ್ಲಿ ಐದು ಭಾಗ ಇದೆ. ಇಪ್ಪತ್ತೈದು ಆಯ್ತಾಗ ಐದು ಹೋಗಿ ಎಷ್ಟಾಯ್ತಾಗ ಇಪ್ಪತ್ತೈದು. ಅದನ್ನ ಹೇಳೋದಕ್ಕೆ ಏಕೈಕಸ್ಮಿನ್ ಪಂಚಭೇದಾಹ ಅರ್ಚಿರಾದಿ ವಿಭಾಗತಃ, ಅರ್ಚಿ ಅಂಗಾರ ವಿದ್ಯುತ್ ಸರಿ ವಿಶ್ವಲಿಂಗ ಅಂತ ಐದು ಭಾಗ ಮಾಡಿದರು, ಆದ್ದರಿಂದ ಇಪ್ಪತ್ತೈದು ಆಯ್ತು. ನಾರಾಯಣಾದಿ ಭೇದೇನ ತತ್ರೈವ ಪ್ರತಿಪಾದಿತಾಹ, ಅಲ್ಲೂ ಕೂಡ ನಾರಾಯಣ ಸಂಘರ್ಷಣ, ನಾರಾಯಣ ವಾಸುದೇವ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ನಿರುದ್ಧ, ಈ ರೀತಿ ಮತ್ತು ಪ್ರದ್ಯುಮ್ನ ವಾಸುದೇವ ಇತ್ಯಾದಿ ಅಯ್ಯೋ ಇಪ್ಪತ್ತೈದು ರೂಪಗಳದು. ದೇವರಿಗೆ ಧೂಮ ಅಂತ ಹೆಸರು ಅಂತ ಹೇಳೋದಕ್ಕೆ ಇಲ್ಲಿ ಹೇಳ್ತಾರೆ. ಧೂತ್ಕಾರ ಧೂಮ ಉದ್ದಿಷ್ಟ, ಹೊಗೆ ಬಂದರೆ ದೂರ ಹೋಗಿಬಿಡ್ತಾರೆ ಮನುಷ್ಯರೆಲ್ಲ, ಅಯ್ಯೋ ಹೊಗೆ ಬಂದು ಅಂತ ಹೋಗಿಬಿಡ್ತಾರೆ. ಪರಮಾತ್ಮ ದುಷ್ಟರನ್ನು ಓಡಿಸ್ತಾರೆ, ಅದಕ್ಕೆ ಧೂಮ ಅಂತ ದೇವರಿಗೆ ಹೆಸರು. ಶತ್ರುಗುಣಾಂ ಪುರುಷೋತ್ತಮ, ಶತ್ರುಗಳನ್ನು ಧೂತ್ಕಾರ ಮಾಡೋದ್ರಿಂದ ಜಲಾಸಂದನ ಇಪ್ಪತ್ಮೂರು ಲಕ್ಷ ಸೈನ್ಯ ಧೂಳಿಪಟ ಆಗ್ತಿತ್ತು ಕೃಷ್ಣರ ಮುಂದೆ, ಅದಕ್ಕೆ ಧೂಮ ಅಂತ ಹೆಸರು. ಹೊಗೆ ಬಂದ ಕೊಡೋಕ್ಕಾಗೋದಿಲ್ವಲ್ಲ ಆ ರೀತಿ. ಅರ್ಚಿಹಿ ಅತ್ಯತಮತ್ವಾಚ್ಯ, ಅರ್ಚಿಹಿ ಅಂತ ಹೇಳಿದ್ರು, ಅರ್ಚತ್ವಾತ್ ಅರ್ಚಿಹಿ ಅಂತ ಹೇಳಿದ್ರಲ್ಲ ಇನ್ನೊಂದು ಪ್ರಮಾಣ. ಅರ್ಚಿ ಅರ್ಚತಮ ಪೂಜ್ಯ ಅಷ್ಟೇ ಅಲ್ಲ, ಅತ್ಯತಮ ಅತ್ಯಂತ ಪೂಜ್ಯ, ಸೂಪರ್ಲೆಟಿವ್ ಅದು, ಪ್ರಿಯ ಪ್ರಿಯತರ ಪ್ರಿಯತಮ ಇದ್ದ ಹಾಗೆ. ಸ್ವಾಂಗ ಅಂಗಾರ ಉದೀರ್ಯತೆ, ಪರಮಾತ್ಮ ತನ್ನ ಅಂಗದಲ್ಲಿ ತಾನೇ ವಿಹಾರ ಮಾಡೋದ್ರಿಂದ ಅಂಗಾರ ಅಂತ ಕರೀತಾರೆ. ಅಂಗಿತ್ವೇನ ಅಂಗರೂಪೇಣ ಯಥ ಏಕೋ ವ್ಯವಸ್ಥಿತ, ಅಂಗಿ ಪ್ರಧಾನ, ಅಂಗ ಅಪ್ರಧಾನ, ಪ್ರಧಾನ ಭವನೇ ಅಪ್ರಧಾನ ಭವನೇ, ಸ್ವಗತ ಭೇದ ವಿವರ್ಜಿತನಾದ್ದರಿಂದ ದೇವರಿಗೆ ಆ ರೀತಿ ಮಹಿಮೆ ಇದೆ. ಇಲ್ಲಿ ಕೆಲವು ಪ್ರಶ್ನೆಗಳು, ಕಡಿಮೆಯವರಿಂದ ಹೆಚ್ಚಿನವರು ಕೇಳ್ತಾರಲ್ಲ, ಸರಿಯಾ ಅಂದರೆ ಕೇಳಬಹುದು. ನೀಚಾದಪಿ ಉತ್ತಮ ಜ್ಞಾನಂ ಶೃಣುಯು ಲೀಲಯಾ ಕ್ವಚಿತ್, ಕಡಿಮೆಯವರು ಇಂದ ದೊಡ್ಡವರು ಕೆಲವು ವಿಷಯ ಕೇಳ್ಕೋಬಹುದು. ಅದರಿಂದ ಏನಾಗೋದಿಲ್ಲ, ಗುರು ಶಿಷ್ಯ ಭಾವ ಚೇಂಜ್ ಆಗೋದಿಲ್ಲ. ಅದರಿಂದ ಗುರು ಶಿಷ್ಯ ಭಾವ ಬದಲಾಗೋದಿಲ್ಲ. ಅದು ಲೀಲೆಯ, ಯಾತಕ್ಕೆ ಕೇಳ್ತಾರೆ ಅದನ್ನ? ಲೀಲೆಯಿಂದ ಕೇಳೋದಷ್ಟೇ. ಶ್ರೋತೃಭಕ್ತೃ ವಿಭಯದೋ ಎಂ ನಾಧಿಕ್ಯ ಜ್ಞಾಪಕಸ್ತಃ. ದೊಡ್ಡ ದೊಡ್ಡ ಸಭೆಗಳಲ್ಲಿ ಭಾರಿ ದೊಡ್ಡವರು ಕೂತಿರ್ತಾರೆ, ಸಣ್ಣವರು ಉಪನ್ಯಾಸ ಮಾಡ್ತಾ ಇರ್ತಾರೆ. ಅದು ಕೇಳ್ತಿರೋದು ಯಾತಕ್ಕೋಸ್ಕರ? ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೆ. ಲೀಲೆಯ ಅಷ್ಟೇ ಹೊರತು ತಮಗೆ ಗೊತ್ತಿಲ್ಲ ಅಂತ ಕೇಳೋದಲ್ಲ. ಅದಕ್ಕೆ ಶ್ರೋತೃ ಭಕ್ತೃ ವಿಭೇದೋ ಎಂ, ನೋಡೋದಕ್ಕೆ ಶ್ರೋತೃ ಇವರು, ಭಕ್ತೃ ಅವನು. ಸಾಮಾನ್ಯ ನಿಯಮ ಏನು, ಭಕ್ತೃ ಶ್ರೋತೃಗಳಲ್ಲಿ ಯಾರು ಶ್ರೇಷ್ಠ ಆಗಿರಬೇಕು? ಭಕ್ತೃ ಶ್ರೇಷ್ಠ ಆಗಿರ್ ಇಲ್ಲ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ಭಕ್ತೃವೇ ಕಡಿಮೆ, ಶ್ರೋತೃವೇ ದೊಡ್ಡವನು. ಆದ್ದರಿಂದ ಇದನ್ನು ಇಷ್ಟೇ ಮಾತ್ರದಿಂದ ತಾರತಮ್ಯ ಹೋಯಿತು ಅಂತ ತಿಳ್ಕೊಳ್ಳೋಕೆ ಹೋಗಬಾರದು ಅಂತ ಹೇಳ್ತಾರೆ. ಕ್ವಚಿತ್ ಇವರು ಶುಕಾಚಾರ್ಯ ಹೇಳ್ತಾರೆ, ಅಜಾಮಣನ ಕಥೆ ಹೇಳ್ತಾ, ಇದನ್ನು ನಾನು ಎಲ್ಲಿ ಕೇಳಿದೆ ಅಂದರೆ ಅಗಸ್ತ್ಯರಿಂದ ಕೇಳಿದೆ ಅಂತ ಹೇಳ್ತಾರೆ. ಎಲ್ಲಿ ಅಗಸ್ತ್ಯ, ಎಲ್ಲಿ ರುದ್ರದೇವರು, ರುದ್ರ ಅವತಾರ ಶುಕಾಚಾರ್ಯ. ಸುಮ್ಮನೆ ಅದು ಸಿಕ್ಕಿ ಎಲ್ಲಿ ಸಿಕ್ತು ಅಂದರೆ ಅಂಗಡಿಯಲ್ಲಿ ತಂದೆ ಅಂತ ಹೇಳಿದ್ರೆ ಆಗ ಹಾಗೆ. ಇಷ್ಟು ಮಾತ್ರಕ್ಕೆ ಏನು ಬರೋದಿಲ್ಲ, ಅದರಿಂದ ತಾರತಮ್ಯ ಹೆಚ್ಚು ಕಡಿಮೆ ಆಗೋದಿಲ್ಲ. ಶ್ರೋತೃ ಭಕ್ತೃ ವಿಭೇದೋಯಂ ನಾಧಿಕ್ಯ ಜ್ಞಾಪಕಸ್ತಃ. ಸಾಂದೀಪ್ಯಾಚಾರ್ಯದ ಕೃಷ್ಣ ಕೇಳಿದ, ಏನು ಬೇಕು ಇಲ್ಲಿದೆ ತಾರತಮ್ಯ, ಅರ್ಥಾತ್ ಸಂಬಂಧ ಇಲ್ಲ. ಮತ್ತು ಬಲರಾಮ ದೇವರಿಂದ ಭೀಮಸೇನ ದೇವರು ಓದಿದರು, ಏನು ಸಂಬಂಧ ಇಲ್ಲ. ಅದೇಷ್ಟೇ ತತ್ವಕ್ಕೆ ಅಫೆಕ್ಟ್ ಆಗೋದಿಲ್ಲ ಅದರಿಂದ. ಯಶಾಧಿಕ್ಯಂತು ವೇದೋಕ್ತಂ ಪಂಚರಾತ್ರೆ ಅಥವಾ ಭವೇತ್ ಇತಿಹಾಸ ಪುರಾಣೇ ವಾ ಸೋಧಿಕೋ ನೇತರ ಕ್ವಚಿತ್ ಇತಿ ಬ್ರಹ್ಮತರ್ಕೆ. ಏನು ಹೌದು ಹೌದು, ಅವೆಲ್ಲ ಹಾಗೇನೆ. ಅದಕ್ಕೆ ಅವ್ರು ಆಮೇಲೆ ಅವರೇ ಶಿಷ್ಟರಾಗಿಬಿಟ್ರಲ್ಲ ಮುಂದೆ ಅಲ್ಲ, ಆಗ ವಾಸ್ತವ ಮುಂದೆ ಉಲ್ಟಾ ಪಡ್ತಾ ಇತ್ತು, ಆಮೇಲೆ ಆಗ ವಾಸ್ತವನೇ, ಆದ್ರೆ ಮುಂದೆ ಬದಲಾಯಿತು. ಇಲ್ಲಿ ನೋಡಿ, ಹಾಗಿದ್ರೆ ಈ ರೀತಿ ಆಗಿಬಿಟ್ರೆ ತಾರತಮ್ಯ ತಿಳ್ಕೊಳ್ಳೋದು ಹೇಗಾಗಿದ್ರೆ? ನೀವು ಒಂದೊಂದು ಕೇಳೋನೇ ಹೆಚ್ಚಿರುವ ಕಡಿಮೆ ಇತ್ತು, ಹೇಳೋನ್ ಜಾಸ್ತಿ ಇರೋದು ಗೊತ್ತಿದೆ. ಯಾರು ಕೇಳೋನೇ ಹೆಚ್ಚಿದೆ ದೊಡ್ಡವನಾಗಿತ್ತು, ಹೇಳೋನ್ ಕಡಿಮೆ ಆಗಿಬಿಟ್ಟು ಹೇಳಿಬಿಟ್ರಲ್ಲ, ಮತ್ತು ತೀರ್ಮಾನ ಮಾಡೋದು ಹೇಗೆ ಅಂತ ಕೇಳಿದರೆ ಅದು ಬೇರೆ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಇಷ್ಟಿಂದನೇ ತೀರ್ಮಾನ ಮಾಡಬಾರ್ದು. ಏನು ಆಧಾರ ಅಂದರೆ, ಯಶಾಧಿಕ್ಯಂತೂ ವೇದೋಕ್ತಂ ಪಂಚರಾತ್ರೆ ಅಥವಾ ಭವೇ, ವೇದಗಳಲ್ಲಿ ಪಂಚರಾತ್ರಗಳಲ್ಲಿ ತಾರತಮ್ಯ ಹೇಳಿಬಿಟ್ಟಿದ್ದಾರೆ, ಅದು ಫೈನಲ್. ಯಾರೇ ಹೇಳಿ ಯಾರೇ ಕೇಳಿ, ಕೇಳೋದು ಹೇಳೋದು ಹೆಚ್ಚು ಕಡಿಮೆ ಆಗೋದಿಲ್ಲ. ಇತಿಹಾಸ ಪುರಾಣೇ ವಾ, ಇತಿಹಾಸ ಪುರಾಣಗಳಲ್ಲಿ ಬರಬೇಕು. ಇವಾ ಸೋಧಿಕೋ ನೇತಾರ ಕ್ವಚಿತ್, ಅವನ್ನ ಅಧಿಕ ಅಂತ ಕರೀತಾರೆ ಹೊರತು, ಸುಮ್ಮನೆ ಈ ರೀತಿಯಾದ ಒಂದು ತಾತ್ಕಾಲಿಕವಾದಂತಹ ವಕ್ತೃಶ್ರೋತೃ ವ್ಯವಸ್ಥೆಯಿಂದ ತಾರತಮ್ಯ ಸೆಟ್ಲ್ ಆಗೋದಿಲ್ಲ ಅಂತೇಳಿ. ಅರ್ಥ ಆಯ್ತಾ? ಸರಿ, ಒಂದು ಉದಾಹರಣೆಗೆ, ತನ್ನ ಎಸ್ ಸಿ ಅಂತ ಕರ್ಕೊಂಡು ಹೋಗ್ತಿಳು, ಎಲ್ಲರೂ ಕರ್ಕೊಂಡ್ರೆ ಆಗೋದಿಲ್ಲ, ಏನಾಗಿರ್ಬೇಕದು? ಅಲ್ಲಿ ಇದಾಗಿರ್ಬೇಕಲ್ಲ, ಇವ್ರು ಕರ್ಕೊಂಡು ಮಾತ್ರಕ್ಕೆ ಆಗೋದಿಲ್ಲ. ಅದೇ ರೀತಿಯೇ ಇಲ್ಲಿ ಎಲ್ಲಿಸ್ಟ್ ಆಗಿರ್ತದೆ, ಎಲ್ಲಿ ಇತಿಹಾಸ ಪುರಾಣ ವೇದಗಳಲ್ಲಿ ಬಂದಿರ ತಾರತಮ್ಯ ಕ್ರಮ ಇದೆ, ಆ ಕ್ರಮಕ್ಕೆ ತಕ್ಕಂತೆ ತಿಳ್ಕೊಬೇಕೆ ಹೊರತು ತಾ ಡಿಕ್ಲೇರ್ ಮಾಡ್ಕೊಂಡ್ರೆ ಅಲ್ಲ. ಅದನ್ನ ಹೇಳೋದಕ್ಕೆ ನಾ ಇತರ ಹಾಕೋಚಿತ್ ಇದು ಬ್ರಹ್ಮತರಕ್ಕೆ. ಅದರಿಂದ ಆಚಾರ್ಯ ದೊಡ್ಡವರು ಅಂತ ಹೇಳೋದಕ್ಕೆ ಏನು ಆಧಾರ ಸಿಕ್ತು ನಮಗೆ? ಬಡಿತಾದಿ ಸೂಕ್ತಗಳಿವೆ, ಕುಡಿದ್ರೆ ನಾವು ಹೇಳ್ಕೋತೀವಿ ಅಂತ ಹೇಳ್ಕೊಂಡು ಅರ್ಥ ಇಲ್ಲ. ಅದರೊಳಗೆ ಆಧಾರ ತೋರಿಸ್ಬೇಕಲ್ಲ. ಹೇಳಬೇಕಾದ್ರೆ ಯಶ ಆಧಿಕ್ಯಂತೂ ವೇದೋಕ್ತಂ ಪಂಚರಾತ್ರೆ ಅಥವಾ ಭವೇ ಇತಿಹಾಸ ಪುರಾಣೇವ ಸೋ ಅಧಿಕ ನಾ ಇತರ ಕ್ವಚಿತ್. ಅವನು ನಿಜವಾಗ್ಲೂ ಅವನು ದೊಡ್ಡವನಾಗ್ತಾನೆ ಹೊರತು ಸುಮ್ ಸುಮ್ಮನೆ ಯಾವುದೋ ಒಂದು ಕಾರಣ ಕೇಳೋದ್ರಿಂದ ದೊಡ್ಡವನಾಗೋದಿಲ್ಲ. ಇತಿ ಬ್ರಹ್ಮತರಕ್ಕೆ. ಅಲ್ಲಿ ಬಿಡಬಾರ್ದು, ಸಾಮಾನ್ಯವಾಗಿ ಉಳಿಯುತ್ತದೆ, ಇಲ್ಲ ಅಂತಲ್ಲ. ಆದರೆ ಅದೇ ರೂಲ್ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಫೈನಲ್ ಆಗ್ಬೇಕಾದ್ರೆ ಏನು ಮಾಡ್ಬೇಕು ಅದನ್ನ? ಅಲ್ಲಿ ನೋಡ್ಕೋದು, ಇಲ್ಲಿ ನೋಡೋದಲ್ಲ ಅದನ್ನ. ಇವ್ ಸಾಮಾನ್ಯ ವ್ಯವಹಾರ ಏನು? ಹೇಳೋನು ಗುರು, ಕೇಳೋನು ಶಿಷ್ಯ, ಸಾಮಾನ್ಯ ವ್ಯವಹಾರ ಸರಿನೇ. ಅದು ಎಕ್ಸೆಪ್ಷನ್ ಇರ್ತದ, ಎಕ್ಸೆಪ್ಷನ್ ಗೊತ್ತಾಗ್ಬೇಕಾದ್ರೆ ಏನು ಮಾಡೋದು? ಇತಿಹಾಸ ಪುರಾಣ ನೋಡೋದು. ಅಲ್ಲಿದ್ರೆ ಸರಿ, ಇಲ್ಲದ ಹೋದ್ರಿಲ್ಲ. ಅದರ್ವೈಸ್ ಅಂಡರ್ಸ್ಟುಡ್ ಇದ್ದ ಲೆಕ್ಕ, ಹೇಳೋನು ಶ್ರೇಷ್ಠ, ಕೇಳೋನು ಕಡಿಮೆ ಅಂತ ಅಂಡರ್ಸ್ಟುಡ್. ಆದರೆ ಇಂಥ ಪ್ರಸಂಗ ಬಂದ ಗುರು ಶಿಷ್ಯ ಪಾಠ ನಡೀತಾ ಇದೆ, ಅವ ತಾರತಮ್ಯ ಉಳಿದು ಉಂಟು. ಅದು ಪ್ರವಚನದಲ್ಲಿ ಇಲ್ಲ, ನೂರಾದರೆ ಯಾರ್ಯಾರು ಕೇಳ್ತಾ ಇರ್ಬೋದು, ಅದು ಹೊರಟೋಯ್ತಾಗ ತಾರತಮ್ಯ ಇದು ಉಂಟಾಗೋದಿಲ್ಲ. ಆಗ್ಬೋದು ಯಾವುದೋ ಕಾರಣಕ್ಕೋಸ್ಕರ, ಶಾಪಾದಗಳಿಂದ ಕಡಿಮೆ ಆಗಿರ್ಬೋದು, ಶಾಪಾದಗಳಿಂದ ಕಡಿಮೆ ಆಗಿ. ಇಂದ್ರದೇವರು ಏನು ಮಾಡ್ತಾರೆ ಈಗ, ಈ ವಿಶ್ವರೂಪಾಚಾರ್ಯದ ನಾರಾಯಣ ಕಲಸಿ ಹಚ್ಕೋತಾರೆ. ಎಲ್ಲಿಂದ ಎಲ್ಲಿ ಸಹ ವಿಶ್ವರೂಪಾಚಾರ್ಯಲ್ಲಿ ಅವರೇ ಇಲ್ಲಿ. ಆದರೆ ಲೋಕವ್ಯವಹಾರ ಏನದು, ಒಬ್ಬ ಗುರುಗಳು ಅಂತ ತಿಳಿದೇ ಇರದೇ ಹೋದರೆ ಸಿದ್ಧಿ ಬರೋದಿಲ್ಲ ಅಂತ ತೋರ್ಸೋಕ್ಕೋಸ್ಕರ ಹಾಗೆ ಮಾಡ್ತಾರೆ. ಅದರಿಂದ ಏನಾಗ ತಾರತಮ್ಯ ಎಫೆಕ್ಟ್ ಆಗೋದಿಲ್ಲ. ಅದು ಹೇಳ್ಕೊಂಡಿದ್ದು ಸುಳ್ಳು ಸುಳ್ಳಲ್ಲ, ತಾರತಮ್ಯ ಎಫೆಕ್ಟ್ ಆಗುತ್ತಾ ಆಗೋದಿಲ್ಲ, ಇದು ವಿಶೇಷ ಅಂಶ ಇಲ್ಲ. ಆದ್ದರಿಂದ ಎದ್ದು ಕೂಡ ಅದು ಇದಕ್ಕೆ ಕಾರಣ ಆಗೋದಿಲ್ಲ. ನೀಚಾದ ಉತ್ತಮ ಜ್ಞಾನಂ ಶೃಣಯುರ್ ಲೀಲೆಯ ಕ್ವಚಿತ್. ಇದೆಲ್ಲ ಲೀಲೆ, ಇದು ಸಾಮಾನ್ಯರಲ್ಲೇ ಇಂಥ ಲೀಲೆ ಇರಬೇಕಾದ್ರೆ ಇನ್ನು ದೇವರು ಕೇಳ್ತಾರೆ ಅಂದ್ರೆ ಏನರ್ಥ? ಅದಕ್ಕೆ ಬರೀ ಲೀಲೆ ಹೊರತು ಬೇರೆ ಏನೇನೂ ಅಲ್ಲ. ನೀಚಾದ ಅತ್ಯುತ್ತಮ ಜ್ಞಾನಂ ಶೃಣುಯುಹು ಲೀಲಯ ಕ್ವಚಿತ್ ಶ್ರೋತೃ ಭಕ್ತೃ ವಿಭೇದೋಯಂ ನಾಧಿಕ್ಯ ಜ್ಞಾಪಕಸ್ತಃ ಯಶಾಧಿಕ್ಯಂತು ವೇದೋಕ್ತಂ ಪಂಚರಾತ್ರೆ ಅಥವಾ ಭವೇತ್ ಇತಿಹಾಸ ಪುರಾಣೇ ವಾ ಸೋಚಿಕೋಣೇ ತರ ಕ್ವಚಿತ್ ಇತಿ ಬ್ರಹ್ಮತರ್ಕೆ. ಆದಾನಾದಾದಿತ್ಯ ಕೆಲವು ಶಬ್ದಕ್ಕೆ ಹೇಳಿದ್ರಲ್ಲ ತೋರಿಸ್ಬಿಡ್ತಾರೆ. ಎಲ್ಲ ಶಬ್ದಕ್ಕೆ ಹೀಗೆ ತಿಳ್ಕೋಬೇಕು. ವಿಷ್ಣು ಆದಿತ್ಯಾದಿ ಶಬ್ದಗಳು ಕೂಡ ವಿಷ್ಣುವಾಚಕ ಅಂತ ಹೇಳಿದ್ದನ್ನು ತೋರಿಸ್ಕೊಡ್ತಾರೆ. ಆದಾನಾದ ಆದಿತ್ಯ, ಆದಾನಾದಿ ಕಾರಣ ಪಾದರಾಯಣ ಪಾಹಿ ಸತ್ರಾಣ, ಎಲ್ಲವನ್ನೂ ಸ್ವೀಕಾರ ಮಾಡೋ ಅರ್ಹತೆ ಇರೋದ್ರಿಂದ ದೇವ್ರಿಗೆ ಏನಂತ ಹೆಸರು, ಕ್ಲರ್ಕ್ ಕ್ಯಾಶಿಯರ್ಗೆ ದುಡ್ಡು ಕೊಡ್ತಾರೆ. ಆ್ಯಕ್ಚುಲಿ ದುಡ್ಡು ಕೊಟ್ಟಿದ್ದು ಕ್ಯಾಶಿಯರ್ ಕೈಲಿ ಹೋಗೋದು ಯಾರಿಗೆ, ಅದು ಆ ಬ್ಯಾಂಕಿಗೆ ಹೋಗುತ್ತೆ ಹೊರತು ಈ ಸಂಸ್ಥೆ ಇವ್ರಿಗೆ ಅವನ ಕೈಲಿ ಹೋಗೋದಿಲ್ಲ. ಸೊ ಇವನು ತೊಗೊಂಡವನಾದ್ರೆ ನಿಜವಾಗ್ಲು ತೊಗೊಳ್ಳೋರು ಅವನು, ಎಲ್ಲೋ ಕಾಣಿಕೆ ಕೊಡ್ತಾರೋ ರಸೀದ್ ಬಳಸಿ ಹೋಗ್ಬಿಡ್ತಾರೆ ಅಷ್ಟೇ. ರಸೀದ್ ಯಾರ ಕೈಲೂ ಬರೆಸ್ತಾ ಇರ್ತಾರೆ, ಅವನಿಗೆ ಹೋಗೋದಿಲ್ಲ. ಎಲ್ಲಿಗೆ ಹೋಗುತ್ತೆ ಅದು, ಆ ಸಂಸ್ಥೆಗೆ ಹೋಗೋದು. ಅದೇ ರೀತಿ ಎಲ್ಲದನ್ನು ತಗೊಳ್ಳೋ ಹಕ್ಕಿರೋದು ಯಾರಿಗೆ, ದೇವರಿಗೆ. ಅದಕ್ಕೆ ಆದಿತ್ಯ ಅಂತ ದೇವರಿಗೆ ಹೆಸರು. ರಮಣಾತ್ ಶಾಮನಾಚ್ಯ ರಶ್ಮಯ, ರಮಣಾತ್ ಶಾಮರಾಜ್ಯ ಸುಖ ಕೊಡುತ್ತದೆ ಮತ್ತು ನಮಗೆ ದುಃಖಾದಿ ಶಮನ ಮಾಡೋದ್ರಿಂದ ರಶ್ಮಿ ಅಂತ ಕರೀತಾರೆ. ಅಹೀನತ್ವಾದ ಹೀನ ನನ್ನ ದೇವರು, ಅದಕ್ಕೋಸ್ಕರ ದೇವರಿಗೆ ಅಹಹ ಅಂತ ಕರೀತಾರೆ. ಚಂದನಾತ್ ಚಂದ್ರ, ಚಂದನ ಸಂತೋಷ ಪಡಿಸೋದ್ರಿಂದ ದೇವರಿಗೆ ಚಂದ್ರ ಅಂತ ಕರೀತಾರೆ. ಅಶ್ಯ ಕ್ಷತ್ರಂ ಅನ್ಯತ್ ನಾಸ್ತಿ ಇತಿ ನಕ್ಷತ್ರಂ. ಕ್ಷತ್ರಂ ಅಂದ್ರೇನು, ಕಾಪಾಡುವವನು. ನಾಕ್ಷತ್ರಂ ದೇವರನ್ನು ಕಾಪಾಡೋ ವ್ಯಕ್ತಿ ಅಂತ ಯಾರೂ ಇಲ್ಲ. ದೇವರಿಗೆ ಏನಂತ ಹೆಸರಿದೆ, ಅದಕ್ಕೆ ನಕ್ಷತ್ರ ಅಂತ ಹೆಸರಿದೆ. ಬಹುರೂಪತ್ವ ಬಹುವಚನ ಅಂಗಾರಾಹ, ಬಹುವಚನ ಹೇಳಿದರು. ದೇವರು ಅನೇಕ ರೂಪದಲ್ಲಿರೋದ್ರಿಂದ ಸಿಂಗ್ಯುಲರ್ ಹೇಳಿದ್ರು ಕರೆಕ್ಟೇ, ಪ್ಲೂರಲ್ ಹೇಳಿದ್ರು ಕರೆಕ್ಟೇ. ದೇವರಿಗೆ ಬಹುರೂಪ ವಾಟರ್ಸ್ ಅಂತ ಕರೀತಾರೆ. ವಾಟರ್ ಕರಿಬೇಕಾದ್ರೆ ಅದು ಹೆಚ್ಚು ಒಂದಿದ್ರೆ ಆಗೋದಿಲ್ಲ. ಎಷ್ಟಿರ್ಬೇಕು ಅದಕ್ಕೆ ಮಿನಿಮಮ್, ಕೈ ನೀರು ಬರೋಕ್ಕೆ ಎಷ್ಟಿರ್ಬೇಕು ಅದಕ್ಕೆ, ಬಹಳ ಇರಬೇಕು. ಅದು ಸಂಸ್ಕೃತದಲ್ಲಿ ಆಪಹ ಅಂಬುದು ಯಾವಾಗಲೂ ಬಹುವಚನ, ಏಕವಚನ ಉಪಯೋಗಿಸಲೇಬಾರದು. ಬಹುರೂಪತ್ವಾದ ಬಹುವಚನ. ಜ್ಞಾನಾತ್ ಆಯುಷ್ಟ್ವಾಚ್ಯ ವಾಯು, ವಾಯು ಅಂತಿದೆ. ವಾ ಅಂದರೆ ಜ್ಞಾನ, ಆಯು ಅಂದರೆ ಆಯುಷ್ಪ್ರದ, ಆ ದೇವರಿಗೆ ವಾಯು ಅಂತ ಅದಕ್ಕೆ ಹೆಸರು. ಇದೆಲ್ಲ ಆಚಾರ್ಯ ಇದೆಲ್ಲ ಎಲ್ಲಿ ಬರೋದಿಲ್ಲ, ಗೀತಾ ಭಾಷೆಯಲ್ಲಿ ಬರೋದಿಲ್ಲ, ಇಲ್ಲಿ ಬರೀತಾ ಇದ್ದಾರೆ. ಅಲ್ಲಿ ಎಲ್ಲಿ ಬಂತು ವಾಯು ಅಂತ ಹೇಳಿ. ವಾಯುರ್ಯವೋಗ್ನಿಹಿ ವರುಣಶ್ಚ ಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ಅರ್ಜುನ ಸ್ತೋತ್ರ ಮಾಡ್ತಾನೆ ವಿಶ್ವರೂಪ ಕಂಡಾಗ, ನೀನೇ ವಾಯು ಅಗ್ನಿ ಅಂತ ಬಿಡ್ತಾನೆ. ಈ ಅರ್ಥದಲ್ಲಿ ಹೇಳಿದ್ದಾನೆ ಅಂತ ಅರ್ಥ. ವಾಯುದೇವರೇ ದೇವರು ಅಂತ ಅರ್ಥ ಅಲ್ಲ, ಅಗ್ನಿನೇ ವಿಷ್ಣು ಅಂತ ಅರ್ಥ ಅಲ್ಲ. ಅಗ್ನಿ ಶಬ್ದ ವಾಚನಾಗಿ ಅಗ್ನಂತರ್ಗತನಾಗಿ ಅಗ್ನಿ ನಿಯಾಮಕನಾಗಿ ಅಲ್ಲಿ ಇದ್ದಾನೆ, ಆ ಅರ್ಥ ಬರಬೇಕು. ಇದೆಲ್ಲ ಇಲ್ಲಿ ಹೇಳಿದಾರ, ಅದು ಇದೆ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಅನ್ಯೈರ್ ಅಭರಣೀಯತ್ವಾದ ಅಭ್ರಂ, ದೇವರಿಗೆ ಅಭ್ರ ಅಂತ ಹೆಸರು. ಮೋಡಕ್ಕೆ ಅಭ್ರ ಅಂತ ಅಂತ ಕರೀತಾರೆ. ಅಭ್ರ ಅಪ್ ಅಂದ್ರೆ ನೀರು, ಅದ್ರ ನೀರು ಹೊಂದಿರೋದ್ರಿಂದ ಮೋಡಕ್ಕೆ ಅಭ್ರ ಅಂತ ಸಂಸ್ಕೃತದಲ್ಲಿ ಒಳ್ಳೆ ಅರ್ಥ ಇದೆ, ನೀರನ್ನು ಹೊಂದಿರೋದು ಅಂತ ಅರ್ಥ. ದೇವರಿಗೆ ಅರ್ಥ ಹೇಗೆ ಮಾಡಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ, ಆ ಅರ್ಥದಲ್ಲಿ ಅಲ್ಲ. ಅನ್ಯೈ ಅಭರಣೀಯತ್ವಾದ ಅಭ್ರಂ, ಭ್ರ ಅಂದ್ರೇನು ಭರಣೀಯ, ಅಭ್ರ ಅಂದ್ರೇನು ಬೇರೆ ಯಾರಿಂದನೂ ಕಾಪಾಡಲ್ಪಡಬವನಲ್ಲ, ಬೇರೆ ಯಾರು ದೇವರನ್ನ ಪ್ರೊಟೆಕ್ಟ್ ಮಾಡಬೇಕಾಗಿಲ್ಲ, ಸೆಲ್ಫ್ ಪ್ರೊಟೆಕ್ಟೆಡ್ ದೇವರು. ಅದಕ್ಕೆ ದೇವರಿಗೆ ಏನಂತ ಹೆಸರು, ಅಭ್ರ ಅಂತ ಹೆಸರು. ಈ ಅಭ್ರ ಅನ್ನೋ ಪದ ಮೇಘವಾಚಕವಾದ ಅರ್ಥ ಬೇರೆ, ವಿಷ್ಣುವಾಚಕ ನಿರ್ವಚನ ಬೇರೆ, ಆಗ ಸಮಸ್ಯೆ ಬರೋದಿಲ್ಲ ಅಂತ ಹೇಳಿದ್ರು. ಅಶನಾದ ಶನಿಹಿ, ದೇವರು ಸರ್ವವನ್ನು ತಿಂದಾಕ್ಬಿಡ್ತಾನೆ. ಅತ್ತ ವಿದ್ಯೋತನಾತ್ ವಿದ್ಯುತ್, ಎಲ್ಲವನ್ನು ವಿಶೇಷವಾಗಿ ಬೆಳಗೋದರಿಂದ ದೇವರಿಗೆ ವಿದ್ಯುತ್ ಅಂತ ಕರೀತಾರೆ. ಅಶನಾತ್ ಅಶನಿಹಿ, ಎಲ್ಲವನ್ನು ತಿಂದಾಕ್ಬಿಡ್ತಾನೆ. ಅತ್ತ ಚರಾಚರ ಗ್ರಹಣ, ಆ ದೇವರಿಗೆ ಏನಂತ ಹೆಸರಿದೆ, ಅಶನಿ ಅಂತ ಹೆಸರಿದೆ. ನಿರ್ಹಾದನಾತ್ ಹ್ರಾದುನಿ, ಜೋರ ಪರಮಾತ್ಮ ನಿಹ್ಲಾದನ, ವಿಶೇಷವಾದ ಧ್ವನಿಯನ್ನು ಮಾಡ್ತಾನೆ, ಅದಕ್ಕೆ ದೇವರಿಗೆ ಹ್ರಾದುನಿ ಅಂತ ಕರೀತಾರೆ. ಆಸಮಂತ ಕಾಶನಾತ್ ಆಕಾಶ, ಸರ್ವತ್ರ ಪರಮಾತ್ಮ ಪ್ರಕಾಶಕನಾದ್ದರಿಂದ ಆಕಾಶ ಅಂತ ಹೆಸರು. ಸಮ್ಯಕ್ ವತ್ಸಾನ್ ರವಯತಿ ಇತಿ ಸಂವತ್ಸರ, ಸಾಮಾನ್ಯವಾಗಿ ಆಕಾಶಕ್ಕೆ ಆಕಾಶ ಅಂತ ಹೆಸರಿದೆ. ಇತ್ತೀಚೆಗೆ ಆಕಾಶ ಗೀಕಾಶ ಎಲ್ಲ ಕಾಮನ್ ಹೆಸರು, ಹುಡುಗರು ಎಲ್ಲ ಇಟ್ಕೊಂಡ್ಬಿಡ್ತಾರೆ ಆಕಾಶ ಅಂತ ಹೆಸರು. ಯಾರ್ಯಾರು ಆಕಾಶ ಹೆಸರು, ದೇವರಿಗೆ ಆಕಾಶ ಅಂತ ಹೆಸರು ಇಲ್ವಾಗಿದ್ರೆ, ದೇವರಿಗೆ ಆಕಾಶ ಬದ್ರ ಹೆಸರು ದೇವರದೇನೆ, ಅದನ್ನು ಆಕಾಶಕ್ಕೆ ಇಟ್ಟರೆ ಆಮೇಲೆ ಅದನ್ನು ಬೇರೆ ಬೇರೆ ಯಾರು ಉಪಯೋಗ ಮಾಡ್ಕೊಂಡ್ರೆ ಅಷ್ಟೇ. ಆಸಮಂತ ತಾಕಾಶ ತಾಕಾಶ ಸಮ್ಯಕ್, ಸಾಮಾನ್ಯ ಒಂದು ಪದ್ಧತಿ ಏನು ಅಂದರೆ, ಇದನ್ನು ಹೇಳ್ತಾರೆ ಬ್ರಹ್ಮದೇವರು ಸೃಷ್ಟಿ ಮಾಡಿಬಿಟ್ರು, ಹೆಸರಿಡ್ಬೇಕು. ಯಾರು ಹೆಸರಿಡ್ಬೇಕೀಗ, ಸಾಮಾನ್ಯ ಏನು ಹೇಳ್ತಿರ್ತಾರೆ, ಹೆಸರು ನಮ್ಮ ಹತ್ತನೇ ಹೆಸರು ತಾತನ ಹೆಸರು ಅಂತ ಹೇಳ್ತಾ ಹೋಗ್ತಾರೆ. ತಮ್ಮ ಹೆಸರಿಡ್ಲಿಕ್ಕೆ ಶುರು ಮಾಡಿಬಿಟ್ರು. ಪರಮಾತ್ಮ ಅವ್ರಿಗೆ ತಾತ ಇಲ್ಲ ಬ್ರಹ್ಮದೇವರು, ಯಾತಕ್ಕೆ ಅವ್ರ ನಾರಾಯಣಿಗೆ ಅಪ್ಪ ಇಲ್ಲಲ್ಲ, ಇವ್ರ ತಾತ ಬರೀ ಅಪ್ಪ, ಎಲ್ಲ ಹೆಸರು ದೇವರ ಹೆಸರು ಇಟ್ಬಿಟ್ರೆ ಎಲ್ಲ ಹೋಗ್ಬಿಟ್ಟು. ಎಂಥ ಅಪ್ಪ ಇದ್ದಾನೆ, ಅನಂತ ಅನಂತ ನಾಮ ಹೆಸರು ಇದ್ದಾನೆ. ಸೊ ಸಾಲದು ಬರೋ ಪ್ರಸಂಗನೇ ಇಲ್ಲ, ಇರ್ತಾ ಹೋಗ್ಬಿಟ್ರು ಅಂತ ಮಹಾಭಾರತ ಹೇಳುತ್ತದೆ. ಮೋಕ್ಷಧರ್ಮ ಪರ್ವದಲ್ಲಿ ವೇದ ಶಬ್ದೇಭ್ಯ ಏವಾದವು, ಬ್ರಹ್ಮದೇವರು ಸೃಷ್ಟಿ ಮಾಡಿದ ಮೇಲೆ ದೇವರ ಹೆಸರನ್ನ ವೇದಗಳಿಂದ ಆರಿಸಿ 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 ಇರ್ಲಿಕ್ಕೆ ಶುರು ಮಾಡಿಬಿಟ್ರು ಅಂತ ಹೇಳ್ತಾರೆ. ಹೀಗಾಗಿ ಆ ಹೆಸರು ತಂದೆ ತಾಯಿಗಳ ಹೆಸರು ಮಕ್ಕಳಿಗಳ ಪದ್ಧತಿ ಬಂದಿದ್ದು ಅವತ್ತಿಂದನೇ ಶುರುವಾಯಿತು. ಒಂದು ಬರ್ತಾ ಬರ್ತಾ ಕೊನೆಗೆನ ತುಂಬಾ ಲಾಂಗ್ ಆದಾಗ ಗೊತ್ತಿರ ಯಾತಕ್ಕಂತ ಮರ್ತು ಬಿಡ್ತಾರೆ. ಅವರಾದ್ರೂ ಗೊತ್ತಿರುತ್ತದೆ, ತುಂಬಾ ಆಗಿಬಿಟ್ಟಾಗ ಯಾಕೆಟ್ಟರೋ ಗೊತ್ತಿಲ್ಲ ಅಂದ್ಬಿಡ್ತಾರೆ ಅಷ್ಟೆ. ಅವಾಂತರ ದಿಶಂ ಆದಿಶತಿ ಇತಿ, ಅವಾಂತರ ದಿಶ ಆದೇಶ ದಿಶ, ಎಲ್ಲದಕ್ಕೂ ಪರಮಾತ್ಮ ಕಮಾಂಡ್ ಮಾಡ್ತಾನೆ, ಅದಕ್ಕೆ ಆದೇಶ ಕೊಡ್ತಾರೆ, ಅದಕ್ಕೆ ದಿಶಃ ಅಂತ ದೇವರಿಗೆ ಹೆಸರು. ಅವಾಂತರ ದಿಶಂ ಆದಿಶಂತಿ ಇತಿ ಅವಾಂತರ ದಿಶಃ, ಮುಖ್ಯ ಆಜ್ಞೆನೂ ಪರಮಾತ್ಮನೇ ಕೊಡ್ತಾನೆ, ಅವಾಂತರಾಜ್ಞೆಗಳನ್ನು ಅವನೇ ಕೊಡ್ತಾನಾದ್ರಿಂದ ಆ ದಿಶ ಅವಾಂತರ ದಿಕ್ಕು ಅಂತಲೂ ದೇವರಿಗೆ ಹೆಸರು. ರುಚಿಕರತ್ವಾತ್ ರಾತ್ರಿ, ಸುಖಪ್ರದನಾದ್ರಿಂದ ದೇವರಿಗೆ ರಾತ್ರಿ ಅಂತ ಹೆಸರಿದೆ. ರಾತ್ರಿಗೆ ರಾತ್ರಿ ಅಂತ ಅರ್ಥ, ದೇವರಿಗೂ ರಾತ್ರಿ ಅಂತ ಹೆಸರು. ಇವೆಲ್ಲ ಸರ್ವಶಬ್ದ ವಾಚ್ಯತ್ವಕ್ಕೆ ನಿದರ್ಶನ. ವಚನಾತ್ ವಾಕ್, ಪರಮಾತ್ಮ ಎಲ್ಲವನ್ನೂ ಮಾತಾಡಿಸೋದು, ಎಲ್ಲದಕ್ಕೂ ವಾಚಕನಾಗಿರೋದ್ರಿಂದ ಮತ್ತು ಎಲ್ಲ ಶಬ್ದ ಪ್ರತಿಪಾದ್ಯನಾದ್ದರಿಂದ ವಾಕ್ ಅಂತ ಕರೀತಾರೆ. ಪ್ರಣಯನಾತ್ ಪ್ರಾಣ, ಪ್ರಣಯನಾತ್ ಎಲ್ಲವನ್ನು ಮೂವ್ ಮಾಡಿಸ್ತಾನೆ ಪರಮಾತ್ಮ. ಉಕ್ತಾವಚ ಏನ ಸಮಸ್ತ ಜ್ಯೇಷ್ಠ, ಅದಕ್ಕೆ ಪ್ರಾಣ ಅಂತ ದೇವರಿಗೆ ಹೆಸರು. ಜಹಾತಿ ಗವಯತಿ ಇತಿ ಜಿಹ್ವ, ಜಹಾತಿ ಗವಯತಿ ಇತಿ ಜಿಹ್ವ, ದೇವರಿಗೆ ಜಿಹ್ವ ಅಂತ ಹೆಸರು. ನಾ ದೇವರಿಗೆ ಜಿಹ್ವ, ಜ್ಞಾನಿಗಳಿಗೆ ಜಿಹ್ವಾ ಚಾಪಲ್ಯ ಅಂದೇನರ್ಥ, ದೇವರ ಚಾಪಲ್ಯ ಅಂತ ಅರ್ಥ. ಇವರಿಗೆ ಜಿಹ್ವಾ ಚಾಪಲ್ಯ, ನಾಲಿಗೆ ಚಾಪಲ್ಯ ಅಂತ ಅರ್ಥ. ದೇವರಿಗೆ ಜಿಹ್ವ ಅಂತ ಯಾತಕ್ಕೆ ಕರೀತಾರೆ, ಜಹಾತಿ ಗಮಯತಿ ಚ, ನಾಲಿಗೆ ಏನ್ ಮಾಡತ್ತೆ, ಬೇಕಾದ್ರೂ ನುಗ್ಗುತ್ತೆ, ಬೇಡಾದನ್ನು ಬಿಟ್ಬಿಡುತ್ತೆ. ಅದಕ್ಕೆ ದೇವರು ಏನ್ ಮಾಡ್ತಾರೆ, ತೋಗಕ್ಕ ತೋತರ ಬಿಡಬೇಕಾ ಬಿಟ್ಬಿಡ್ತಾನೆ, ಗುಣ ಸ್ವೀಕಾರ ಮಾಡಿ ದೋಷ ಬಿಟ್ಬಿಡ್ತಾನೆ. ದೇವರಿಗೆ ಅಂತ ಹೆಸರು ಜಿಹ್ವ, ನಾಲಿಗೆ ದೇವರು ಕೊಟ್ಟರೆ ಎಷ್ಟು ಅನುಕೂಲ ಆಯ್ತು, ನಾಲಿಗೆ ಕೊಡ್ತಾರೆ, ರುಚಿ ಗ್ರಹಣ ಮಾಡುತ್ತೆ, ಅದು ಚೆನ್ನಾಗಿದ್ದರೆ ಚೆನ್ನಾಗಿ ಬಿಟ್ಬಿಡತ್ತೆ, ತಗೋತಾರೆ, ಚೆಕ್ ಮಾಡಿ ಹೊಡಿಬಿಡುತ್ತೆ, ನಾಲಿಗೆ ಏನು ಮಾಡುತ್ತೆ ಯಾವಾಗಲೂ ಅಲ್ಲ ಚೆಕ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಯಾವಾಗ ನಾಲಿಗೆ ಮುಟ್ಟಿಸ್ತಾ ಅವಳನ್ನು ನುಂಗಬಾರದು, ತಿನ್ನಬಾರದು. ನೀರನ್ನು ಕೂಡ ಗಟ ಗಟ ಕುಡಿಬೇಡ್ರಿ ಅಂತ ಹೇಳ್ತಾರೆ. ನೀರನ್ನು ಏನು ಈಡ್ತಿ ಲಿಕ್ವಿಡ್ಸ್ ಅಂತ ಹೇಳೋದು, ಯಾವಾಗ ಲಿಕ್ವಿಡ್ಸ್ ತಿನ್ನಿ ಅಂತ, ಅವಾಗ ಏನಾಗ್ತದೆ ದೋಷ ಇದ್ರೆ ಗೊತ್ತಾಗ್ಬಿಡುತ್ತೆ. ಎಷ್ಟೊತ್ತಂತೆ ಮೊನ್ನೆ ನೋಡಿದ್ರೆ ಪೇಪರ್ಲ್ಲಿ ಬರ್ತಿರುತ್ತೆ, ಹಾಗಾಗಿ ಮಗಳು ಉಳವಳು ಮದುವಣೆಗಿತ್ತಿ ಹಸಿ ಮೇಲೆ ಕುಡಬೇಕು, ತಾಯಿ ಏನು ಮಾಡಿದಾಳೆ ಅರ್ಜೆಂಟ್ ಏನಪ್ಪಾ ಹಾಲು ಕೊಡ್ತೇವೆ ಅಂತ ಕೊಟ್ಟಿದ್ದಾಳೆ, ಪುಡಿ ಹಾಕಿ ಕೊಡ್ತಿದ್ದಾಳೆ, ಅದು ಇಲಿ ಪಾಷಾಡ. ಅದು ಅವ್ಳು ಗಟಕ್ಕೆ ಅದು ಕುಡ್ದು ಹೋಗ್ಯದ, ಅಲ್ಲಿಂದ ಗೊಟ್ಟಕ್ಕೆ ಹೋಗಿ, ಇಲ್ಲಿ ಗಟಕ್ಕೆ ಅಲ್ಲಿ ಗೊಟ್ಟಕ್ಕೆ ಹೋಗೇ ಬಿಟ್ಲು. ಅದೇ ಕುಡಿದು ಈ ರೀತಿ ಹೋದ್ರೆ ಬರ್ತಿರ್ಲಿಲ್ಲ, ಆಗ ನಾಲಿಗೆ ಏನು ಗೊತ್ತಾಗ್ತಿತ್ತಾಗ, ಆಡಂತ ಗೊತ್ತಾಗ ಕೆಲವು ನೀರು ಎಮ್ಮೆ ಕುಡ್ದ ಕುಡಿಬಿಡ್ತಾರೆ, ಹಾಗೆಲ್ಲ ಕುಡಿಬಾರ್ದು. ಈಗ ಇದು ಬಿಡ್ತಾರಲ್ಲ ಅದಕ್ಕೆ ಪೆಟ್ರೋಲ್ ಸುರಿತ ಆ ಥರ ಕುಡಿಬಾರ್ದು, ಯಾವಾಗ ನೀರನ್ನು ಬಾಯಲ್ಲಿ ಹಾಕ್ಕೊಂಡು ಅದು ಸಿಪ್ಪೆ ಸಿಪ್ಪ ಜಾರದೆ ಕುಡಿಬೇಕಂತ. ಅವಾಗ ಏನಾಗುತ್ತದ, ಕ್ವಾಂಟಿಟಿ ಕಡಿಮೆ ತಗೊಳುತ್ತೆ, ಎಫೆಕ್ಟ್ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ, ಗೊತ್ತಾಯ್ತಾ. ಅದನ್ನು ಆ್ಯಕ್ಚುಲಿ ಅದು ನ್ಯಾಚುರೋಪತಿಯ ಮೇನ್ ಪ್ರಿನ್ಸಿಪಲ್, ಅದು ಈಡ್ತಿ ಲಿಕ್ವಿಡ್ಸ್ ಡ್ರಿಂಕ್ ತಿ ಸಾಲಿಡ್ಸ್ ಅಂತ ಹೇಳ್ತಾರೆ. ಲಿಕ್ವಿಡಿಂದ ತಿನ್ನಬೇಕು, ಡ್ರಿಂಕ್ ಸಾಲಿಡ್ಡಿಂದ ನೀರು ಬರ ಮಾಡಿ ಆಮೇಲೆ ನುಂಗಬೇಕಂತೆ. ಆ ಫಾರ್ಮುಲಾ ತಿಂದ್ರೆ ಮಾತ್ರ ಜೀರ್ಣ ಆಗೋದು. ಹೇಳ್ತಾರೆ ಹೊಟ್ಟೆಯಲ್ಲಿ ಅಲ್ಲಿರೋದೆಲ್ಲ ಹುಷಾರು, ಇಲ್ಲೇ ಆಗದ್ ಬಿಡ್ರಿ, ಮುಂದೆ ಪೆಟ್ರೋಲ್ ಬಂಕ್ ಇಲ್ಲ ಅಂತಾರೆ ರಾತ್ರಿ. ಹೊಟ್ಟೆ ಒಳಗೆ ನುಂಗಿಬಿಟ್ರೆ ಹೊಟ್ಟೆ ಅಲ್ಲಿಲ್ಲ, ಅಜೀರ್ಣ ಆಗುತ್ತಾಗ ಇಲ್ಲೇ ಅಗದ್ಬಿಟ್ರೆ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಹೋಗುತ್ತೆ. ದೊಡ್ಡ ದೊಡ್ಡ ಪುಡಿ ಮಾಡ್ಬೇಕಾದ್ರೆ ಇಷ್ಟಿಷ್ಟು ಹಾಕಿದ್ರೆ ಪುಡಿ ಆಗೋದ್ರೆ ಮೊದ್ಲು ಏನು ಮಾಡ್ತಾರೆ ಅದನ್ನ, ಒಂದು ರೂಪಾಯಿ ಆಮೇಲೆ ಹಾಕ್ತಾರೆ ಮಿಕ್ಸರ್ ಹಾಕಿದ್ರೆ ಕರಗ ಇದಾಗ. ಅದಕ್ಕೆ ಬಾಯಿ ಇರೋದೇ ಅದಕ್ಕಾದ್ರಿಂದ ಜಹಾತಿ ಮತ್ತು ಗಮಯತಿ ಜಿಹ್ವಾ. ಚಷ್ಟೆ ಇತಿ ಚಕ್ಷು, ಪರಮಾತ್ಮ ಎಲ್ಲವನ್ನು ಮಾತಾಡಿಸ್ತಾನಂತ, ಅದು ಕಣ್ಣು ಮಾತಾಡುತ್ತು ಅಂತ ಹೇಳ್ತಾರೆ, ಎಲ್ಲವನ್ನು ಪರಮಾತ್ಮ ತಿಳಿಸ್ಕೊಡ್ತಾನಾದ್ರಿಂದ ಚಕ್ಷು ಅಂತ ದೇವರಿಗೆ ಹೆಸರು. ಶೃಣೋತಿ ಇತಿ ಶ್ರೋತ್ರ, ಕಿವಿಯಲ್ಲಿದ್ದು ಕೇಳಿಸ್ತಾನೆ ಪರಮಾತ್ಮ, ಅದಕ್ಕೆ ಶ್ರೋತ್ರ ಅಂತ ದೇವರಿಗೆ ಹೆಸರು. ಉಪಸ್ಥಿತವಾದ ಉಪಸ್ಥ, ದೇವರು ಎಲ್ಲರ ಹತ್ತಿರ ಇರ್ತಾರೆ ದೇವರಿಗೆ, ಅದಕ್ಕೆ ಉಪಸ್ಥ ಅಂತ ಹೆಸರು. ಯಾಪಯತಿ ನಯತಿ ಚೈತಿ ಯೋನಿಹಿ, ಪರಮಾತ್ಮ ಯಾಪಯತಿ ನಯತಿ, ಒಂದು ವಸ್ತುವನ್ನು ಸ್ವೀಕಾರ ಮಾಡ್ತಾನೆ, ತಲುಪಿಸ್ತಾನೆ, ಅದಕ್ಕೆ ಯೋನಿ ಅಂತ ದೇವರಿಗೆ ಹೆಸರು. ಅವನು ಯೋನಿ ಶಬ್ದ ಕಾರಣ ಅಂತ ಅರ್ಥ, ಎಲ್ಲವನ್ನೂ ಹಾಗೆ ಮಾಡೋದ್ರೆ ದೇವರಿಗೆ ಯೋನಿ ಶಬ್ದ ಶಾಸ್ತ್ರ ಯೋನಿತ್ವಾತ್ ಬರುತ್ತಲ್ಲ ಹಾಗೆ. ಯಾಪಯತಿ ಅಂದರೆ ಕಳಿಸ್ತಾನೆ, ತಲುಪಿಸ್ತಾನೆ ಅಂತ ಅರ್ಥ. ಯಾತಿ ತಾನೇ ಹೋಗ್ತಾನೆ, ಯಾಪಯತಿ ಇನ್ನೊಬ್ಬರನ್ನು ಕಳಿಸ್ಕೊಡ್ತಾನೆ. ಯಾವ ವ್ಯಕ್ತಿ ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಕೊಡ್ತಾನೆ ಪರಮಾತ್ಮ, ಅದಕ್ಕೆ ಅವನಿಗೆ ಮತ್ತೆ ಅಲ್ಲಿ ಒಯ್ದು ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾನೆ, ಅದಕ್ಕೆ ಯೋನಿ ಅಂತ ದೇವರಿಗೆ ಹೆಸರು. ಅಭಿನಂದಯತಿ ಇತಿ ಅಭಿನಂದ, ಎಲ್ಲರಿಗೂ ಅಭಿನಂದನೆಯನ್ನು ಪರಮಾತ್ಮ ಆನಂದವನ್ನು ಉಂಟು ಮಾಡ್ತಾನಾದ್ರಿಂದ ಅಭಿನಂದ ಅಭಿನಂದ ಅಂತ ಹೆಸರು. ಉಪಮಂತ್ರಣಂ ಅಂತಃಕರಣಂಚ ಸಯೇವ ಕರೋತಿ, ಉಪಮಂತ್ರಣಂ ಅಂತಃಕರಣವನ್ನು ಅವನೇ ಮಾಡೋದ್ರಿಂದ ದೇವರಿಗೆ ಉಪಮಂತ್ರಣ ಅಂತ ಹೆಸರಿದೆ. ಎಷ್ಟು ವಿಷಯ ಗೊತ್ತಿದೆಲ್ಲ ಬ್ರಹ್ಮಸೂತ್ರ ಭಾಷ್ಯ ತದ. ಇದೆಲ್ಲ ಕೊನೆಗೊಂದು ನಿಯಮ ಹೇಳಿಬಿಡ್ತಾರೆ, ಇಷ್ಟೆಲ್ಲ ಅರ್ಥ ಮಾಡ್ಕೊಳಕ್ಕೆ ಬಂದರೆ ಭಾರಿ ಸಂತೋಷ, ಬರೋದಿಲ್ಲ ಅದೊಂದು ಸಿಂಪಲ್ ಆಗಿ ಒಂದು ತಿಳ್ಕೊಂಬಿಡಿ ರೂಲ್ ಅದು. ತದ ಸೀನಮ್ಯತ ಸರ್ವಂ ಸರ್ವಶಬ್ದ ಇಸ್ತೋ ಹರಿಹಿ ಮುಖ್ಯಾಭಿಧೇಯ ಸ್ತನ್ಯಾನಿ ತತ್ಸಂಗಾದ ಉಪಚಾರತಃ ಇತಿ ಬ್ರಹ್ಮತರ್ಕೆ. ಒಂದು ಸಿಂಪಲ್ ರೀಸನ್ ಏನು ಅಂದರೆ ಎಲ್ಲವೂ ದೇವರ ಅಧೀನ, ಎಲ್ಲವೂ ದೇವರ ಅಧೀನ, ಅದಕ್ಕೆಲ್ಲವೂ ಅವನ ಹೆಸರಿಂದ ಕರೆಯಲ್ಪಡುತ್ತೆ ಅಷ್ಟೆ. ಯಾವ ಹೆಸರು ದೇವರಿಗೆ ಯಾವ ಯಾವುದೇ ಇಟ್ಟರು ಕೂಡ ದೇವರಿಗೆ ಅದು ಸೇರಿ. ಮತ್ತೆ ಕೆಲವರು ಸಂಸ್ಥೆಗೆ ಹೋಗಿರ್ತಾನೆ, ಕೇಳ್ತಾರೆ ಟೇಬಲ್ ಯಾವುದು ಚೇರ್ ಯಾವ ಎಲ್ಲ ಹೇಳ್ತಾರೆ, ನೋಡಿ ಇರೋದೆಲ್ಲ ಸಂಸ್ಥೆ ಅದು ಅಂತ ಹೇಳ್ಬಿಡ್ತಾರೆ. ಒಂದೊಂದೇ ಯಾಕೆ ಕೇಳ್ತೀಯ, ಇರೋದೆಲ್ಲ ಅವರದೇ. ಸೊ ಎಲ್ಲ ದೇವರ ಧೀನ, ಈಶಾವಾಸ್ಯ ವಿಧಂ ಸರ್ವ, ಅದು ಪರಮಾತ್ಮ ಸರ್ವವೂ ಕೂಡ ಭಗವದ್ ಅಧೀನವಾದ್ದರಿಂದ ಸರ್ವಶಬ್ದವಾಚನಾಗಿ ಪರಮಾತ್ಮ ಇದ್ದಾನೆ. ಸಿಂಪಲ್ ಲಾಜಿಕ್ ಇದು. ತದಧೀನಂ ಯತಃ ಸರ್ವಂ ಸರ್ವಶಬ್ದೈಸ್ತೋ ಹರಿಹಿ ಮುಖ್ಯಾಭಿಧೇಯ. ಬರೀ ಹೇಳಲ್ಪಡ್ತಾರಲ್ಲ, ಮುಖ್ಯವಾಗಿ ಹೇಳಲ್ಪಡ್ತಾರೆ. ಅನ್ಯಾನಿತು ತತ್ಸಂಗಾದ ಉಪಚಾರತಃ, ಉಳಿದವರೆಲ್ಲ ಸೆಕೆಂಡರಿ ಸೆನ್ಸ್ನಲ್ಲಿ ಹೇಳಲ್ಪಡ್ತಾರೆ ಹೊರತು ಪ್ರೈಮರಿ ಸೆನ್ಸ್ನಲ್ಲಿ ಹೇಳಲ್ಪಡೋದು ಯಾರು ಅಂದರೆ ನಾರಾಯಣನೇ. ಇದಕ್ಕೆಲ್ಲ ಆಧಾರ ಅಂದರೆ ತದಧೀನತ್ವಾದ ಅರ್ಥವತ್ ಬ್ರಹ್ಮಸೂತ್ರ, ಅದು ಎಲ್ಲವೂ ಭಗವದ್ ಅಧೀನವಾದ್ದರಿಂದ ಆ ವಿಷಯ ದೇವರಿಗೆ ಸಾರ್ಥಕವಾಗಿ ಅಪ್ಲೈ ಆಗ್ತದೆ. ಸಮಾಕರ್ಷಾತಿ ಚಿಚ, ದೇವರ ಹೆಸರನ್ನೇ ಉಳಿದವರಿಗೆ ಇಡ್ತಾರೆ ಹೊರತು ಎಂದೂ ಕೂಡ ಇನ್ನೊಬ್ಬ ಹೆಸರು ದೇವರಿಗಲ್ಲ, ದೇವರ ಹೆಸರು ಇನ್ನೊಬ್ಬರಿಗೆ ಬಂದಿರೋದು ಅಷ್ಟೇ ಹೊರತು ಮೂಲತಃ ಎಲ್ಲ ಶಬ್ದಗಳು ಕೂಡ ಭಗವನ್ ನಾಮಗಳು ಅಂತ ಹೇಳಿ. ಅದಿಷ್ಟು ಕೂಡ ಆ ಭಾಗ. ಇನ್ನು ಮುಂದೆ ಬಂದಿದ್ದು ಯಾವುದೋ ಮಹಾಪ್ರದ್ಯುಮ್ನ ಅದೆಲ್ಲ ಇದೆ, ಇನ್ನು ಮುಗಿದಿಲ್ಲ ಇವತ್ತು. ನಾಳೆ ದಿವಸ ಆ ಭಾಗ ಮುಗಿಯುತ್ತೆ. ನಾಳೆ ಬಹುಶಃ ಇದು ಮುಗಿಬಹುದು, ಇಲ್ಲ ನಾಳೆಗೂ ಮುಗಿಯಲ್ಲ, ನಾಳೆ ನಾ ಇನ್ನು ಎರಡು ದಿವಸನೇ ಮುಗಿಯುತ್ತೆ ಉಪನಿಷತ್ ಭಾಷ್ಯ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ.